ಕೊನೆ ಎಲ್ಲಿಗೆ ಬಂತು ಅಂತ ಕೇಳಿದರೆ ಆ ಮಧ್ಯೆ ಸುಸ್ತಾಗಿ ಬಿಡುತ್ತವನಿ ಮಧ್ಯೆ ಮಾತಾಡಿಸ್ತಾನೆ, ಯಾರಯ್ಯ ನೀನು, ಯಾವ ಪಾಟಿ ಬಲಾಢ್ಯನಾಗಿದ್ದಿ ಅಂತ ಕೇಳುತ್ತಾನೆ. ಇಂಥವ್ರು ಯಾರು ನನಗೆ ಸಿಕ್ಕಿದ್ದಿಲ್ಲ, ಎಷ್ಟೋ ವರ್ಷ ಸುಖವಾಗಿ ತಿನ್ಕೊಂಡಿದ್ದೆ, ನೀನಿನಿಂದ ಬಂದಿ ಅಂತ ಕೇಳುತ್ತಾನೆ. ನಾನು ಭೀಮಸೇನ ಅಂತ ಪರಿಚಯ ಮಾಡಿಕೊಡ್ತಾನೆ, ಪಾಂಡವರ ಮಧ್ಯಮ ನಾನು ಭೀಮಸೇನ ಅಂತ ಹೇಳಿದಾಗ ಆತ ಕೇಳ್ತಾರೆ, ನೋಡು ಭೀಮಸೇನ, ಅದು ಶಾಪದ ಪ್ರಸಂಗ ಹೀಗಿದೆ ಅಂತ ಕತೆ ಹೇಳಿಬಿಡ್ತಾನೆ ಭೀಮಸೇನ ಬಂದು. ನಾನು ಪ್ರಶ್ನೆ ಕೆಲವಿದೆ, ಅದು ಉತ್ತರ ಕೊಟ್ಟರೆ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿಬಿಡ್ತಾನೆ. ಭೀಮಸೇನ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಇದು ಅನೇಕರಿಗೆ ಎರಡನೇ ಪ್ರಶ್ನೆ ಇದು, ಒಂದು ಎರಡು ಪ್ರಶ್ನೆ ಭೀಮನ ಬಗ್ಗೆ ಬರ್ತಾ ಇದೆ. ಮೊದಲನೇ ಪ್ರಶ್ನೆ, ಭೀಮನ ಬಗ್ಗೆ ಏನೋ ಭಾರಿ ಹೇಳ್ತಾ ಇದ್ದೀರಿ ನೀವೀಗ, ಭೀಮಸೇನ ಸಮವನಾಸ್ತಿ ಸೇನೆಯವರು ಉಭಯರೂಪ ಅಂತ ಹೇಳಿಬಿಟ್ಟು ಭೀಮಸೇನ ಹಾವಿನ ಕೆಲಸಕ್ಕೆ ಹಾಕೊಂಡ್ಬಿಟ್ಟಿದ್ದಾನೆ, ಇವು ಯಾವ ಮಹಾಬಲಾಢ್ಯ ಅಂತ ಒಂದು ಪ್ರಶ್ನೆ ಇದೆ. ಇನ್ನೊಂದು ಪ್ರಶ್ನೆ ಏನು, ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಬಿಟ್ಟುಬಿಡ್ತಾ ಇದ್ದ. ಭೀಮಸೇನ ಉತ್ತರ ಕೊಡಲಿಲ್ವಲ್ಲ, ಆತನಿಗೆ ಬಲನೂ ಕಡಿಮೆ ಸಿಕ್ಕಾಕೊಂಡ, ಜ್ಞಾನನೂ ಕಡಿಮೆ, ಉತ್ತರ ಕೊಡಲಿಲ್ಲ. ಎರಡು ದೊಡ್ಡ ಆಕ್ಷೇಪಗಳು ಭೀಮಸೇನ ಮೇಲೆ ಬರುತ್ತೆ. ಮಹಾಭಾರತವನ್ನು ಸರಿಯಾಗಿ ಓದಿದವರಿಗೆ ಈ ಪ್ರಶ್ನೆ ಬಂದೇ ಬರುತ್ತೆ. ಉಳಿದವರೆಲ್ಲ ಪ್ರಶ್ನೆ ಹಾಕ್ಕೊಂಡು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅವರೆಲ್ಲ ಭೀಮ ಕೈಲಾಗದವನು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅನೇಕ ಜನ ಹಾಗೆ ಬರೆದವರೇ ಇದ್ದಾರೆ. ಕುಮಾರವ್ಯಾಸ ಭಾರತ ಮೊದಲಾದವುಗಳಲ್ಲಿ ಅದೇ ಚಿತ್ರ ಕೊಟ್ಟರೆ ಹೊರತು ವಸ್ತುಸ್ಥಿತಿ ಅವರ್ಯಾರು ಹೇಳಲಿಲ್ಲ. ನಿಜವಾಗ್ಲೂ ಏನು ಹಿನ್ನೆಲೆ ಎಂಬುದನ್ನು ಅಲ್ಲಿ ಮಹಾಭಾರತ ಹೇಳಿದೆ, ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ. ಮಹಾಭಾರತದ ವಿಷಯ ಬಂದಿದೆ, ಭೀಮಸೇನ ಯಾತಕ್ಕೆ ಸುಮ್ಮನೆ ಇದ್ದಿದ್ದು ಅಂದರೆ, ಯಾತಕ್ಕೆ ಸಿಕ್ಕಿದ್ದು ಅಂದರೆ ಬ್ರಹ್ಮದೇವರ ಮಾತಿನಂತೆ ಅವನಲ್ಲಿ ಸಿಕ್ಕಾಬಟ್ಟೆ ಪುಣ್ಯ ಇದೆ, ಅದನ್ನೆಲ್ಲ ತಗೊಳ್ಬೇಕು ಅಂತ ಭೀಮಸೇನ ಸುಮ್ಮನೆ ಇರೋದು. ಇಲ್ಲದೆ ಹೋದರೆ ಭೀಮಸೇನೆ ಪುಣ್ಯ ಬೇಕಾಗಿಲ್ಲ. ಈ ಮಧ್ಯೆ ಆತನ ಪುಣ್ಯ ಎಷ್ಟು ಜಾಸ್ತಿ, ಸಮುದ್ರ ಸ್ವಲ್ಪ ನೀರು ಹಾಕ್ತೀರಿ ಅಂತ ಕೆಡ್ದಾಗತ್ತಷ್ಟೆ. ಭೀಮಸೇನ ಬಲಾದಿಗಳ ಸಮುದ್ರನಾದ್ದರಿಂದ ಇದ್ಯಾವುದೂ ಬೇಕಿಲ್ಲ. ಬಟ್ ಯಾತಕ್ಕೆ ಬೇಕು ಅಂದರೆ ನಹುಷ ನಾರ್ಮಲ್ ಆಗಬೇಕು. ಈ ಫಸ್ಟಿಗೆ ನಾವು ಡಾಕ್ಟ್ರು ವಾಂತಿ ಮಾಡಿಸೋ ತನಗೆ ಬೇಕು ಅಂತಲ್ಲ, ಅವನು ಬದುಕಲಿ ಅಂತ. ಇವನು ವಾಂತಿ ಮಾಡಿದ್ರು ಅವನೇ ಮಾಡಬೇಕಾಗಿದೆ ಈ ಮಧ್ಯೆ. ಆದ್ದರಿಂದ ಡಾಕ್ಟರ್ ಉದ್ದೇಶ ಅವನು ಕಲ್ಯಾಣ ಹೇಗೋ, ನಹುಷನ ಬದುಕಿಸ್ಬೇಕಷ್ಟೇ, ಸುರಕ್ಷಿತವಾಗಿ ಉಳಿಸ್ಬೇಕು. ಅದಕ್ಕೆ ಭೀಮಸೇನ ಸುಮ್ಮನೆ ಸಿಕ್ಕಾಗಿದ್ದಾನೆ ಹೊರತು ಏನು ತೊಂದರೆ ಆಗ್ತಾ ಇಲ್ಲ, ಅವನು ಮಾತ್ರ ತೊಂದರೆ ಮಾಡ್ಕೋತಾನೆ ಇದ್ದಾನೆ. ಇದು ಬಲ ಕಡಿಮೆ ಅಂತ ಯಾರು ಆರೋಪ ಮಾಡಾಗಿಲ್ಲ. ಅಷ್ಟು ಬಲವನ್ನು ತಗೊಳ್ಬೇಕಾದ್ರೆ ಎಷ್ಟು ಶಕ್ತಿ ಇರಬೇಕು ಯೋಚನೆ ಮಾಡಿ. ಅಷ್ಟು ಬಲ ತಗೋಬೇಕಾದ್ರೆ ಅಷ್ಟು ಎಷ್ಟೋ ಸಾವಿರಾರು ಲೀಟರ್ ಹಿಡಿಸುತ್ತೆ ಅಂದರೆ ಪಾತ್ರೆ ಸೈಜ್ ಎಷ್ಟಿರಬೇಕು ಗೊತ್ತಾಗುತ್ತಲ್ಲ. ಆ ಟೈಪ್ ನಹುಷನಿಗೆ ತಗೊಳಕ್ಕಾಗಲಿಲ್ಲ, ತಗೊಂಡು ಜೀರ್ಣ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದರೆ ಭೀಮಸೇನ ಎಷ್ಟೆಲ್ಲ ಪುಣ್ಯ ತಗೊಂಡಲ್ಲ, ಮೂರು ಲೋಕದ ದೇವತೆಗಳ ಋಷಿಗಳ ಪುಣ್ಯವನ್ನು ಎಳ್ಕೊಂಡಲ್ಲ, ಭೀಮನಿಗೆ ಅಹಂಕಾರ ಬಂತ, ಏನೂ ಬರಲಿಲ್ಲ. ಅದಕ್ಕೆ ಭೀಮಸೇನ ಸಮವೋ ನಾಸ್ತಿ ಸೇನೆಯೋರು ಉಭಯೋರು. ನಹುಷ ಎಲ್ಲಿ, ಭೀಮಸೇನ ಎಲ್ಲಿ? ಬಂಡಿಯನ್ನು ಉಂಡಿತು ಕೂಸು ಜೀರ್ಣ ಮಾಡಿಕೊಳ್ತು ಅಷ್ಟೇ ಅಲ್ಲ, ಮೂರು ಲೋಕದ ಪುಣ್ಯನೂ ಕೂಡ ಜೀರ್ಣ ಮಾಡಿಕೊಳ್ತಕ್ಕಂಥ ಶಕ್ತಿ ಭೀಮಸೇನಿಗಿತ್ತು. ನಡೆದ ಪ್ರಸಂಗ ಇತ್ತು, ಮಹಾಭಾರತಲ್ಲೇ ಬರುತ್ತೆ. ಆದರೆ ಯಾತಕ್ಕೆ ಎಲ್ರಿಗೂ ಬರಲಿಕ್ಕೆ ಬರೋದಿಲ್ಲ ಅಂತ ಕೇಳಿದರೆ, ಮಹಾಭಾರತ ದೊಡ್ಡ ಮಹಾಸಾಗರ, ಅದರಲ್ಲಿ ಎಷ್ಟೋ ಕಥೆಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಒಂದು ಸರ್ತಿಗೆ ಒಂದು ಕತೆ ಬರೋದಿಲ್ಲ, ಅನೇಕ ಸರ್ತಿ ರಿಪೀಟ್ ಆಗುತ್ತೆ. ಸುಮ್ಮನೆ ರಿಪೀಟ್ ಆಗೋದಿಲ್ಲ ಕಥೆ, ಬೇರೆ ಬೇರೆ ಆ್ಯಂಗಲಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಈ ಭಾಗದಲ್ಲಿ ಒಂದು ಭಾಗ ಮಾತ್ರ ಹೇಳ್ತಾರೆ, ಇನ್ನೊಂದು ಭಾಗದಲ್ಲಿ ಮತ್ತೊಂದು ಭಾಗ ಮಾತ್ರ ಹೇಳ್ತಾರೆ, ಇನ್ನೊಂದು ಕಡೆ ಮತ್ತೊಂದು ಹೇಳ್ತಾರೆ. ಎಲ್ಲ ಅದನ್ನು ಕೂಡಿಸಿದಾಗ ಏನು ಗೊತ್ತಾಗುತ್ತೆ? ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ಅಷ್ಟು ನೋಡೋ ಪೇಷನ್ಸ್ ಯಾರಿಗಿರುತ್ತೆ? ಕೈ ಬಿಟ್ಟು ಬಿಡ್ತಾರೆ. ನಾವೇ ನೋಡಿ ಎಲ್ಲ ದಾರಿಯಲ್ಲಿ ಹೋಗ್ತಿರ್ತೀವಿ, ಯಾರೋ ಸಿಗ್ತಾ ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ ಸುಮ್ಮನೆ ಹಾಗೆ ಎಲ್ಲೋ ಹೋಗ್ತೀವಿ ಅಂತ ಹೇಳ್ತೀವಿ. ಬ್ಯಾಂಕಿಗೆ ದುಡ್ಡು ತರಲು ಹೋಗ್ತೀವಿ ಅಂತ ಹೇಳಿಬಿಟ್ರೆ ಗತಿ ಮುಗಿದಲ್ಲ, ಎಲ್ಲೋ ಹೋಗ್ತೀವಿ ಅಂತ ಹೇಳ್ತಾರೆ. ಯಾರು ಇನ್ನೊಬ್ಬ ಯಾವನೋ ಸಿಗ್ತಾನೆ, ಇಲ್ಲ ಸ್ವಲ್ಪ ಏನೋ ಬ್ಯಾಂಕ್ ಕೆಲಸ ಇತ್ತು ಅಂತ ಅಷ್ಟೇ ಹೇಳ್ತಾನೆ, ಬೇರೆ ಹೇಳೋದಿಲ್ಲ. ಸಂಬಂಧಪಟ್ಟವನೇ ಸಿಗ್ತಾನೆ, ಯಾವುದೋ ವ್ಯವಹಾರದವನು. ನಾನು ಇನ್ನು ಕೆಲಸ ಕೊಟ್ಟಿದ್ದೇನೆ ಮಹಾರಾಯ, ನೀನು ಕೊಟ್ಟುಬಿಡ್ತೇನೆ ಮತ್ತೆ ಓಡಾಡಿಸ್ಬೇಡ ಅಂತ ಹೇಳೋದಕ್ಕೆ ಹೋಗ್ತಾರೆ. ಯಾಕೆ ಎಲ್ಲರಿಗೂ ಒಂದೇ ಆನ್ಸರ್ ಕೊಡೋದಿಲ್ಲ, ಕೊಡಬೇಕಾಗಿ ನೆಸೆಸಿಟಿ ಕೂಡ ಇಲ್ಲ ಅದಕ್ಕೆ. ಮನೆಯವ್ರು ಎರಡು ಮನೆಯಲ್ಲಿ ಇಲ್ಲ ಅಂತ ಅಷ್ಟೇ ಹೇಳಿಬಿಡ್ತಾರೆ ಅಷ್ಟೇ. ಅದು ಇಂಪಾರ್ಟೆಂಟ್ ಮೆಸೇಜ್ ಇದೆ ಅಂತ ಕೇಳಿದರೆ ಆಗ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಇದನ್ನು ಮಹಾಭಾರತ ಓದಬೇಕಾದ್ರೆ ಅದು ದೃಷ್ಟಿಕೋನ ಇರಬೇಕು. ನೂರು 99 ಪಾಲು ಜನ ಒಂದು ಇನ್ಸಿಡೆಂಟ್ ಓದ್ದವರಲ್ಲ, ಎಲ್ಲೋ ಕದ್ದು ಕೇಳಿದವರೇ ಹೊರತು ಸರಿಯಾಗಿ ಓದ್ದವರಲ್ಲ. ಅವರು ಮಹಾಭಾರತ ಬರೆದ ಏನು ಅರ್ಥ ಇರುತ್ತೆ ಅದರೊಳಗೆ? ನಿಜವಾಗಲೂ ಮಹಾಭಾರತವನ್ನು ದೊಡ್ಡ ಶಾಸ್ತ್ರವಾದ್ದರಿಂದ ಸಮಗ್ರ ವಿವರಿಸೆ ಮಾಡಬೇಕಾದ್ರೆ ಭಾರಿ ಡೆಪ್ತ್ ಬೇಕು. ಅದಕ್ಕೆ ಸಂಸ್ಕೃತ ಜ್ಞಾನ ಬೇಕು, ಅದು ವೇದದ ಕೊಟೇಷನ್ಸ್ ಇವೆ, ವೇದಾಂತ ಜ್ಞಾನ ಬೇಕು, ವೇದ ಜ್ಞಾನ ಬೇಕು. ಸರಿಯಾಗಿ ಅರ್ಥ ಆಗಬೇಕಾದ್ರೆ ಅದಕ್ಕೆ ಎಲ್ಲ ಶಾಸ್ತ್ರ ಜ್ಞಾನ ಬೇಕು. ಯಾಕೆ? ಅಲ್ಲಿ ಇಲ್ಲದ ಶಾಸ್ತ್ರವೇ ಇಲ್ಲ. ಆದ್ದರಿಂದ ಅದು ಎನ್ಸೈಕ್ಲೋಪೀಡಿಯಾ ಓದಬೇಕಾದ್ರೆ ಎಷ್ಟು ನಾಲೆಡ್ಜ್ ಇರಬೇಕು ಲೆಕ್ಕ ಹಾಕಿ. ಅದು ಮಹಾಭಾರತದ ವೈಶಿಷ್ಟ್ಯವಾದ್ದರಿಂದ ತುಂಬಾ ಉಪಯೋಗ ಮಾಡ್ಕೊಂಡು ಹೋಗಲಿಲ್ಲ. ಮಧ್ವಾಚಾರ್ಯರು ಪೂರ್ಣ ಪ್ರಜ್ಞರಾದ್ದರಿಂದ ಎಲ್ಲ ಬರೀತಾ ಇದ್ದಾರೆ. ಇಷ್ಟು ಹಿನ್ನೆಲೆ ಅವರು ಹೇಳಿದನಂತೆ, ಆ ಭೀಮಸೇನ ಉತ್ತರ ಕೊಡಲಿಕ್ಕೆ ಹೋಗೋದಿಲ್ಲ. ಇಲ್ಲಿ ಒಂದು ಪ್ರಶ್ನೆ, ಈಗ ಉತ್ತರ ಕೊಡಲಿಲ್ವಲ್ಲ, ಅದಕ್ಕೆ ಉತ್ತರ ಗೊತ್ತಿಲ್ಲ ಅಂತ ಯಾಕೆ ತಿಳ್ಕೋಬಾರದು? ಅದಕ್ಕೆ ಹೇಳ್ತಾರೆ, ಸರಿಯಾಗಿ ಓದಿ, ಭೀಮಸೇನ ಉತ್ತರ ಕೊಡಲಿಲ್ಲ. ಹೌದು, ಉತ್ತರ ಕೊಡಲಿಲ್ಲ ಅಂದರೆ ಉತ್ತರ ಗೊತ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ. ಇದು ಇಂಪಾರ್ಟೆಂಟ್. ಉತ್ತರ ಕೊಡಲಿಲ್ಲ ಅಂದರೆ ಉತ್ತರ ಗೊತ್ತಿದ್ದಿಲ್ಲ ಅಂತ ಅರ್ಥ ಅಲ್ಲ. ಯಾಕೆ ಕೊಡಲಿಲ್ಲ ಅಷ್ಟೇ ಪ್ರಶ್ನೆ ಕೇಳಬೇಕಷ್ಟೇ. ಹೌದು, ಯಾಕೆ ಕೊಡಲಿಲ್ಲ ಭೀಮಸೇನ? ಸಿಕ್ಕಿದೆ ಅನಾಯಾಸ ಬಿಡಿಸ್ಕೊಂಡು ಹೋಗಬಾರದೆ? ಯಾಕೆ ಕೊಡಲಿಲ್ಲ ಅಂದರೆ ಉತ್ತರ ಅದೇನೆ, ಬಿಡಿಸ್ಕೊಂಡು ಹೋಗಬಾರದೆ ಅಂತ ಕೇಳಿದರಲ್ಲ, ಅದಕ್ಕೆ ಭೀಮಸೇನ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ದಾರೆ. ಶಾಸ್ತ್ರ ಹೇಳುತ್ತದೆ, ವಿದ್ಯೆಯನ್ನು ಎಂದೂ ಕೂಡ ಪ್ರತಿಫಲದ ಅಪೇಕ್ಷೆಯಿಂದ ಮಾಡಬಾರದು ಶಾಸ್ತ್ರ ಹೇಳೋದು. ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ, ಇದು ಶಾಸ್ತ್ರದ ಆದೇಶ. ಇದು ಒಬ್ಬ ಯಾವನೇ ಒಬ್ಬ ವ್ಯಕ್ತಿ ತನ್ನ ವಿದ್ಯೆಯನ್ನು ಮಾರಿಕೊಂಡು ಬದುಕಬಾರದು. ಇವತ್ತು ಹಾಗೆ ವಿದ್ಯೆ ಕಲಿಬೇಕು ಅಂತ ಹೇಳ್ಕೊಂಡ್ಬಿಡ್ತೀವಿ. ವಿದ್ಯೆ ಬರಬಾರದು, ಕಲಿಬೇಕಾಗಿದ್ರೆ ಈಗ ನಾವು ಕಲಿಯೋದೇ ಮಾರಲಿಕ್ಕೆ ಅಂತ ಕಾಲ ಬಂದೋಗಿದೆ. ಇವತ್ತು ಎಲ್ಲಿ ನೋಡಿದರೂ ಇವತ್ತು ಜ್ಞಾನವನ್ನು ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ. ಅದು ಉಳ್ಕೊಂಡಿರೋದು ಎಲ್ಲಿ ಗೊತ್ತೇನು? ಹಳ್ಳಿಯವರು ಇರ್ತಾರೆ, ಏನೋ ಕೆಲವು ಔಷಧಿ ಗೊತ್ತಿರುತ್ತೆ, ಅವ್ರು ಔಷಧಿ ಕೊಡ್ತಾರೆ. ನೀವು ಬೇಕಾದ ಕೇಳಿ ಒಂದು ಪೈಸೆ ತಗೊಳ್ಳೋದಿಲ್ಲ ಅವರು. ಅವರು ಇದು ಫಾಲೋ ಮಾಡ್ತಾರೆ. ಅವರು ಸಾಮಾನ್ಯವಾಗಿ ಕೆಲವರು ಇರ್ತಾರೆ, ಯಾವ ಸೈನ್ಸೇ ಎಕ್ಸ್ಪ್ಲೇನ್ ಮಾಡಕ್ಕೆ ಬರೋದಿಲ್ಲ. ಅಂಥ ರೆಮಿಡಿ ಅವರಿಗೆ ಗೊತ್ತಿರುತ್ತೆ, ಏನೋ ಆಗಿರುತ್ತೆ, ಕೊಟ್ಟ ತಕ್ಷಣ ವಾಸಿಯಾದಾಗ ಲೆಕ್ಕ. ಇವತ್ತು ಜಾಂಡಿಸ್ ಬದಲಾದ ಎಷ್ಟೋ ರೋಗಕ್ಕೆ ಇಮಿಡಿಯೇಟ್ ವಾಸಿ ಮಾಡಕ್ಕೆ ಬರೋದಿಲ್ಲ, ಆದರೆ ಅದಕ್ಕೆ ಕೊಟ್ಟರೆ ಒಂದು ದಿವಸದಲ್ಲಿ ವಾಸಿ ಮಾಡೋ ಕೆಪಾಸಿಟಿ ಅವರಿಗಿದೆ. ಎಷ್ಟೋ ಜಾಯಿಂಟ್ಸನ್ನು ಮತ್ತೆ ಯುನೈಟ್ ಮಾಡ್ತಾರೆ ಅಷ್ಟು ಸಾಮರ್ಥ್ಯ. ಇದೆಲ್ಲ ಯಾವ ಪುಸ್ತಕದಲ್ಲಿ ಬರೋದಲ್ಲ, ಅವ್ರು ಹೇಳ್ಕೊಟ್ಟಿರ್ತಾರೆ, ಯಾರೋ ಒಬ್ಬರು ರಹಸ್ಯವಾಗಿ ಹೇಳ್ಕೊಟ್ಟಿರ್ತಾರೆ. ಅವ್ರು ಹೇಳ್ಕೊ ಎರಡು ಹೇಳಿರ್ತಾರೆ, ಇದನ್ನು ಸ್ವಾರ್ಥಕ್ಕೆ ಉಪಯೋಗ ಮಾಡಬೇಡ ಮತ್ತು ಇದನ್ನು ಜೀವನೋಪಾಯ ಮಾಡ್ಕೋಬೇಡ ಅಂತ ಹೇಳಿರ್ತಾರೆ. ಅದಕ್ಕೆ ಅವನು ಎಷ್ಟು ಜನ ಇರ್ತಾರೆ ಗೊತ್ತಾ, ಬಡವರು ಅಂದರೆ ಸಿಕ್ಕಾಪಟ್ಟಿ ಬಡವರು ಇರ್ತಾರೆ. ಇಂಥ ಶಕ್ತಿ ಇರುತ್ತೆ, ಮಾಡಿಕೊಟ್ಬಿಡ್ತಾರೆ. ಅವ್ರು ದುಡ್ಡು ಕೊಡಲಿಕ್ಕೆ ಕೇಳಿ ಹೇಳಿದ್ರೆ ನಾನು ಕೊಡ ತಗೊಳ್ಳೋದಿಲ್ಲ ಅಂತ ಹೇಳ್ತಾರೆ. ಯಾಕೆ ಸಿದ್ಧಿ ಹೋಗಿಬಿಡುತ್ತೆ ಆಮೇಲೆ ಅವನಿಗೆ ಸಿದ್ಧಿ ಹೋಗಿಬಿಡುತ್ತಲ್ಲ ಅಂತ ಎಚ್ಚರ ಇದೆ. ಆದರೆ ಇವತ್ತು ವೇದ ಓದ್ದವರಿಗೆ ತಿಳುವಳಿಕೆ ಇಲ್ಲ, ಶಾಸ್ತ್ರ ಓದ್ದವರಿಗೆ ತಿಳುವಳಿಕೆ ಇಲ್ಲ. ಆದರೆ ಅವನು ತಿಳ್ಕೊಂಡಿರ್ತಾರೆ, ಅವರಿಗೆ ತಲೆತಲೆಮಾರುಗಳ ಕಾಲ ವಿದ್ಯೆ ಬರ್ತಾನೆ ಇರುತ್ತೆ, ಕಂಟಿನ್ಯೂ ಆಗ್ತಾ ಇರುತ್ತೆ. ಇವರಿಗೆ ವರ್ಚಸ್ಸೇ ಇರೋದಿಲ್ಲ. ಯಾತಕ್ಕೆ? ಮಾಡಿಕೊಂಡ್ರೆ ವರ್ಚಸ್ಸು ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಹೇಳೋದು ತಪ್ಪಲ್ಲ, ಕೊಟ್ಟರೆ ತಗೊಳ್ಳೋದು ತಪ್ಪಲ್ಲ, ಎಕ್ಸ್ಚೇಂಜ್ ಮಾಡಿಕೊಂಡ್ರೆ ತಪ್ಪು ಅಂತ ಹೇಳ್ತಾರೆ. ಡಿಮ್ಯಾಂಡ್ ಅಂಬೋದು ಭಾರಿ ತಪ್ಪದ ದೊಡ್ಡ ಅಪರಾಧ ಅದು. ಅದು ಕಾಳಿದಾಸ ಕೂಡ ತನ್ನ ಮಾಲವಿಕಾಗ್ನಿ ಮತ್ತು ನಾಟಕದಲ್ಲಿ ಹೇಳ್ತಾನೆ, ಅದು ಅವನ ಕಾಲ ಅದು. ಸೊ ಶಾಸ್ತ್ರ ಇನ್ನೂ ಸ್ವಲ್ಪ ಜೀವಂತವಾಗಿದ್ದ ಕಾಲ ಅದು. ಯಶ್ಯಾಗಮ ಕೇವಲ ಜೀವಿ ಕೈವ ತಮ್ಮ ಜ್ಞಾನ ಪಣ್ಯಂ ವಣಿಜಂ ವದಂತಿ, ಇದು ಅವನ ಮಾತಿ. ಯಾವನು ತನ್ನ ಶಾಸ್ತ್ರದ ಪಾಂಡಿತ್ಯವನ್ನು ಬರೀ ಹೊಟ್ಟೆಪಾಡಿಗೆ ಉಪಯೋಗಿಸ್ತಾನೆ ಅವನನ್ನು ಗುರು ಅಂತ ಕರಿಬೇಡಿ, ಅವನೊಬ್ಬ ವ್ಯಾಪಾರಿ ಅಂತ ಕರೀರಿ ಅಂತ ಹೇಳಿದ್ದಾರೆ. ಇದು ಶಾಸ್ತ್ರದ ಆದೇಶ. ಇದೆ ವಿದ್ಯೋಪಜೀವನಂ ಧರ್ಮ ವಿಪ್ರಾಣಾಮಪಿ ನೋಯತಃ. ಒಬ್ಬ ಬ್ರಾಹ್ಮಣ ಕೂಡ ತನ್ನ ವಿದ್ಯೆಯನ್ನು ಹೊಟ್ಟೆಪಾಡಿಗೋಸ್ಕರ ಉಪಯೋಗಿಸಬಾರದು ಅಂತ ಹೇಳಿದ್ದಾರೆ. ಇದು ತುಂಬ ತುಂಬ ಜನಕ್ಕೆ ಧರ್ಮ ಗೊತ್ತಿಲ್ಲ. ಅದರಲ್ಲೇ ನಾವು ಬದುಕ್ತೇನೆ ಅಂತ ಎಂದು ಮನುಷ್ಯ ಹೋಗಬಾರದು. ಅದಿರೋದು ವಿನಿಯೋಗಕ್ಕೆ ಹೊರತು ತನ್ನ ಹೊಟ್ಟೆಪಾಡಿಗೆ ಅಲ್ಲ ಅಂತ ಶಾಸ್ತ್ರ ಹೇಳುತ್ತದೆ. ಅದನ್ನು ಬ್ರಾಹ್ಮಣನೇ ಆ ರೀತಿ ಮಾಡಬಾರ್ದು, ಒಂದು ಮೇಲೆ ಕ್ಷತ್ರಿಯ ಮಾಡಬಾರ್ದು ಅಂತ ಕೈಮುತ್ತೆ ಸಿದ್ಧ. ಭೀಮಸೇನೆ ಯಾತಕ್ಕೆ ಉತ್ತರ ಕೊಡಲಿಲ್ಲ ಅಂದರೆ ಅವನೇನು ಹೇಳಿದ್ದಾನೆ, ನನಗೆ ಪ್ರಶ್ನೆ ಉತ್ತರ ಕೊಟ್ಟರೆ ನಿನ್ನ ಬಿಡುಗಡೆ ಮಾಡ್ತೇನೆ ಅಂದರೆ ತನ್ನ ಪ್ರಾಣಕ್ಕೋಸ್ಕರ ವಿದ್ಯೆ ಕೊಟ್ಟಾಗಾಯ್ತು. ಶಾಸ್ತ್ರ ಹೇಳ್ತದೆ, ಯಾರನ್ನೂ ಕಾಪಾಡೋಕ್ಕೋಸ್ಕರ ವಿದ್ಯೆ ಉಪಯೋಗಿಸಬೇಡಿ ಅಲ್ಲ, ಪ್ರಾಣವನ್ನು ಉಳಿಸಿಕೊಳ್ಳೋ ಪ್ರಸಂಗ ಬಂದರೂ ಪರವಾಗಿಲ್ಲ ವಿದ್ಯೆಯಿಂದ, ಡೋಂಟ್ ಯೂಸ್ ಇಟ್ ಅಂತ ಹೇಳಿಬಿಡ್ತಾರೆ. ಅಷ್ಟು ಪ್ರೆಷಸ್ ಆಗಿರೋದು ನಾಲೆಡ್ಜ್. ಜ್ಞಾನ ತುಂಬ ದೊಡ್ಡದಾದ್ದರಿಂದ ಯಾವ ಕಾರಣಕ್ಕೂ ಅದನ್ನು ಮಾರಾಟ ಮಾಡಬೇಡಿ, ಪ್ರತಿಫಲಕ್ಕೆ ಉಪಯೋಗಿಸಬೇಡಿ ಅಂತ ಹೇಳಿದ್ದಾರೆ. ನಮಗೆ ಇನ್ನೊಂದು ಪ್ರಶ್ನೆನೂ ಬರುತ್ತದೆ, ಯಾತಕ್ಕೆ ಜ್ಞಾನ ಉಪಯೋಗಿಸಬಾರದು? ಬೇರೆ ಎಲ್ಲದಕ್ಕೂ ಉಪಯೋಗಿಸ್ತಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಜ್ಞಾನಕ್ಕೆ ಮಾತ್ರ ಅವಕಾಶ ಕೊಡಲಿಲ್ಲ. ಯಾತಕ್ಕೆ ಏನು ಸ್ವಲ್ಪ ಯೋಚನೆ ಮಾಡಬೇಕು. ಒಳ್ಳೆ